ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿರುಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ ನಾರದ ಉವಾಚ. ಇವರುದ್ರ ದೇವತೆಗಳದೆಲ್ಲ ಸ್ತೋತ್ರ ಮುಗಿದಿದೆ, ಪ್ರಹ್ಲಾದ ಸ್ತೋತ್ರ ಪ್ರಾರಂಭ ಆಗಬೇಕೀಗ. ಅದನ್ನು ಹೇಳ್ತಾ ಇದ್ದಾರೆ. ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪೇತುಂ ಅಶಕನ್ ಮನ್ಯೋ ಸಂಗ್ರಹಂ ಸುತುರಾಸದಂ. ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ಬ್ರಹ್ಮರುದ್ರ ಪುರಸ್ಸರಾಹ ಸರ್ವೇ ಸುರಾದಯ ಬ್ರಹ್ಮ ರುದ್ರ ಪುರಸ್ಸರರಾದಂತಹ ಎಲ್ಲ ದೇವತೆಗಳು ಮೊದಲಾದವರೆಲ್ಲ ಕೂಡ ಮನ್ಯೋ ಸಂಗ್ರಹ ಅಂದರೆ ನರಸಿಂಹ ರೂಪವನ್ನು ಕುರಿತು ಉಪೇತುಂ ನಾಶಕನ್ ಹತ್ರ ಹೋಗ್ಲಿಕ್ಕೆ ಯಾರಿಗೂ ಶಕ್ತಿ ಆಗಲೇ ಇಲ್ಲ. ಯಾಕೆ ಸುದುರಾಸದಂ ಹತ್ರ ಹೋಗ್ಲಿಕ್ಕೆ ಅಸಾಧ್ಯವಾದಂಥ ರೂಪ ಅದು ಹೋಗಲಿಲ್ಲ. ಅದು ಸರಿ ಬ್ರಹ್ಮರುದ್ರ ಬಂದಿದೆ, ಅದು ಭಾಳ ಇಂಪಾರ್ಟೆಂಟ್. ಬ್ರಹ್ಮದೇವರ ಹೆಸರು ಬಂದುಬಿಟ್ಟಿದೆ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಮುಂದೆ. ಅತ್ರಾಪಿ ಭಕ್ತ ಮಹಾತ್ಮ್ಯಮೇವ ಪ್ರಕಟಯತಿ. ಈ ಸರಿ ಅಧ್ಯಾಯದಲ್ಲಿ ಭಕ್ತರ ಮಹಾತ್ಮ್ಯವನ್ನು ವಿಶೇಷ ವೇದವ್ಯಾಸ ದೇವರು ನಿರೂಪಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತಾ ಸ್ತುತ್ಯನಂತರಂ ಕಥಂ ಕಥಂ ಪ್ರಸಂಗ ಇತಿ ಶ್ರೋತುರಾಂತರೀಂ ಶಂಕಾಂ ಪರಿಹರ್ತು ಮಾಹ ಏವಮಿತಿ. ಬ್ರಹ್ಮಾದಿ ದೇವತೆಗಳೇ ಸ್ತೋತ್ರ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಕಥೆ ಮುಗಿತಲ್ಲ ಅಂದರೆ ಇನ್ನು ಮುಗಿದಿಲ್ಲ. ಏವಂ ಸ್ತುವಂತೋಪಿ ಉಪೇತುಂ ಸಮೀಪಂ ಗಂತುಂ ಮನ್ಯು ಸಂಗ್ರಹಂ ಕೋಪಸಾರಭೂತಂ ನರಸಿಂಹಂ. ಮನ್ಯು ಸಂಗ್ರಹ ಅಂದರೆ ಮನ್ಯು ಸೂಕ್ತ ಯಾರ್ದದು? ನರಸಿಂಹ ಸೂಕ್ತ. ಮನ ಅವಬೋಧನೆ ಇತಿ ಧಾತು ಜ್ಞಾನಸಾರಂ ಪ್ರತ್ಯಯ ಸಾರಮಿತಿ ಶ್ರುತೇ ಜ್ಞಾನಿ ವಿವಕ್ಷೆಯ ಏತತ್. ನಾನು ತರ್ಹಿ ಕಥಂ ಸಮೀ ಗಂತುಂ ನಾಶಕವಿ ನಾಶಕತ್ ಇತ್ಯುಚ್ಯತೆ ಇತಿ ಚ ಇತ್ ಅಚೇತ್ ಅಗ್ನೇಯತ್ವ ಜ್ಞಾಪನಾಯ ತಾತ್ಪರ್ಯಂ. ಪರಮಾತ್ಮ ದುರಾಸದ ಅಂದರೆ ಸಾಕಲ್ಲೇನು ಅಗ್ನೇಯ ಅಂತರ್ಥ. ನ ತತ್ರ ಚಕ್ಷುರ್ಗಚ್ಛತಿ ನವಾಗ್ಗಚ್ಛತಿ ತೇಭ್ಯೋಹ ಪ್ರಾದುರ್ಬಭೂವ ತನ್ನ ವ್ಯಜಾನತಃ ಇತ್ಯಾದಿ ಶ್ರುತೇ. ನ ತತ್ರ ಚಕ್ಷುರ್ಗಚ್ಛತಿ, ದೇವರು ನೋಡೋದಕ್ಕೆ ಕಣ್ಣು ಸಮರ್ಥವಾಗಿಲ್ಲ. ನ ವಾಕ್ ಗಚ್ಚತಿ, ದೇವನ ಹೇಳೋದಕ್ಕೆ ವಾಕ್ ಸಮರ್ಥವಾಗಿಲ್ಲ. ತೇಭ್ಯೋಹ ಪ್ರಾದುರ್ಬಭೂವ ತನ್ನ ವ್ಯಜಾನತ, ದೇವರು ಅವರಿಂದ ಕಂಡರೂ ಕೂಡ ಪೂರ್ತಿ ಕಾಣ ಶಕ್ತಿ ಯಾವುದಕ್ಕೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ದುರಾಸದ ಅಂತ ಹೇಳಿದ್ದಾರೆ. ಏತದೇವ ಅವಾಚ್ಯ ಶಬ್ದ ಇದ್ದರೆ ಹೇಗೋ ಹಾಗೆ. ಅವಾಚ್ಯ ಅಂದರೆ ಸಾಕಲ್ಲೇನ ಅವಾಚ್ಯ ಅಂತಲೇ ಹೊರತು, ದುರಾಸದ ಅಂದರೆ ಸಾಕಲ್ಲೇನ ದುರಾಸದ, ಅದಕ್ಕೆ ಸುದುರಾಸದ ಅಂತ ಕರೆದಿದ್ದಾರೆ. ಏತದೇವ ದರ್ಶಯೇತಿ ಸುದುರಾಸದ ಮಿತಿ ಸುಖೇನ ವಿಷೀಕರ್ತುಂ ಅಶಕ್ಯಂ, ದೇವರನ್ನು ಸುಲಭವಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಸಾಕ್ಷಾ ಸ್ತ್ರೀ ಪ್ರೇಷಿತ ದೇವೈ ದೃಷ್ಟ್ವಾತನ್ ಮಹದದ್ಭುತಂ ಅದೃಷ್ಟಾಶ್ರುತಪೂರ್ವತ್ವಾತ್ ಸಾನೋಪೇಯಾಯ ಶಂಕಿತ. ಆಗ ದೇವತೆಗಳೆಲ್ಲ ಮಹಾಲಕ್ಷ್ಮಿನ ಕೇಳ್ಕೊಂಡ್ರಂತೆ. ಸಾಕ್ಷಾ ಸ್ತ್ರೀಹಿ ಪ್ರೇಷಿತ ದೇವೈಹಿ, ದೇವೈಹಿ ಪ್ರೇಷಿತ ಸಾಕ್ಷಾ ಸ್ತ್ರೀಹಿ, ದೇವತೆಗಳಿಂದ ಕಳಿಸಲ್ಪಟ್ಟಂಥ ಮಹಾಲಕ್ಷ್ಮಿ ಕೂಡ ತನ್ ಮಹದದ್ಭುತಂ ದೃಷ್ಟ್ವ, ಮಹದದ್ಭುತವಾದ ನರಸಿಂಹರೂಪ ಕಂಡುಬಿಟ್ಟು ಅದೃಷ್ಟ ಅಶ್ರುತಪೂರ್ವತ್ವ, ಹಿಂದೆ ಎಂದೂ ಕಂಡಿದ್ದಿಲ್ಲ ಎಂದೂ ಕೇಳೇ ಇದ್ದಿಲ್ಲ ರೂಪನಾದ್ದರಿಂದ ಸಾ ನೋಪೇಯಾಯ ಶಂಕಿತ, ಅವರಿಗೂ ಭಯ ಹೊಸದು ಕಾಣುತ್ತಲ್ಲ ಅಂಥೇಳಿ ಅವರು ಶಂಕಿತ, ಸಂದೇಹಕ್ಕೊಳಗಾಗಿಬಿಟ್ಟು ನಾವು ಉಪಾಯ ದೇವರ ಹತ್ರ ಹೋಗಲೇ ಇಲ್ಲ ಅಂತ ಹೇಳಿಬಿಟ್ಟು. ಇದು ಪದ್ಧತಿ ಕೆಲಸ. ಅದೇ ಹೇಳ್ತಾರೆ ಈಗ ಆಚಾರಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದೃಷ್ಟ ಅಶ್ರುತ ಮಹಾಲಕ್ಷ್ಮಿ, ಅದಕ್ಕೆ ಅದೃಷ್ಟ ಅಂದರೆ ಪ್ರಹ್ಲಾದ ನೋಡಿದ ರೂಪ ಮಹಾಲಕ್ಷ್ಮಿ ಮೊದಲು ನೋಡಿದ್ದಿಲ್ವ? ಹಾಗಿದ್ರೆ ಅನಂತ ಕಲ್ಪ ಆಗಿ ಹೋಗಿದೆ, ಪ್ರತಿ ಕಲ್ಪ ದರ್ಶಿಂಹ ರೂಪ ಆಗುತ್ತೆ, ನೋಡಿಲ್ವ? ಅದನ್ನು ನೋಡೇ ಇದ್ದಾರೆ ಅಶ್ರುತ. ಆಮೇಲೆ ಅವು ಕೇಳೇ ಇಲ್ವಾ? ಭಾಗವತ ಕೇಳಿದವರೇ ಕೇಳಿರ್ತಾರೆ, ಮಹಾಲಕ್ಷ್ಮಿ ಕೇಳಿರೋದಿಲ್ಲ. ಹಾಗಿದ್ರೆ ಕೇಳಿದ್ದಾರೆ. ಆದರೆ ಅದೃಷ್ಟ ಅಶ್ರುತ ಅಂದ್ರೆ ಏನರ್ಥ? ಪರಮಾತ್ಮ ಪ್ರತಿ ಸ್ಥಳದಲ್ಲಿ ಹೆಕ್ ಕಾಣ್ತಾನೆ, ಹೊಸ್ತ ಕಾಣ್ತಾನೆ. ಆ ದೃಷ್ಟಿಯಲ್ಲಿ ಅಶ್ರುತ, ಆ ದೃಷ್ಟಿಯಲ್ಲಿ ಅದೃಷ್ಟ ಅಷ್ಟೇ ಹೊರತು ಹೊಸ್ತ ಕಂಡ ಕಾಣ್ತಾನಲ್ಲ, ಬಗೆ ಬಗೆಯ ನೂತನವ ಕಾಣುತ್ತ. ಆ ರೀತಿ ಅದೃಷ್ಟ ಅಂದರೆ ಮಹಾಲಕ್ಷ್ಮಿಗೆ ಎಷ್ಟೋ ಸತ್ತು ನೋಡಾಗಿದ್ದು ಸಾಕಾಗಿಬಿಟ್ಟಿದೆ ಅಂತ ಆ ಥರ ಅನ್ನಲಿಲ್ಲ. ಪ್ರತಿ ಸರ್ತು ಮತ್ತೇನು ಕಾಣ್ತಾ ಇತ್ತು? ಹೊಸ್ತ ಕಾಣ. ಅದು ತಾತ್ಪರ್ಯ. ಇನ್ನೊಂದು ಅರ್ಥ ಏನು ಅಂದರೆ ಅದೃಷ್ಟ ಅಶ್ರುತ ಪೂರ್ವತ ಲೋಕದೃಷ್ಟ್ಯ, ಲೋಕದೃಷ್ಟಿಯಲ್ಲಿ ಅದೃಷ್ಟ ಅಶ್ರುತನೇ ಹೊರತು ಮಹಾಲಕ್ಷ್ಮಿಗೆ ಈ ರೀತಿ ಅದೃಷ್ಟ ಅಶ್ರುತ ಅಲ್ಲ. ಸಾ ನೋಪೇಯಾಯ ಶಂಕಿತ ಅನ್ನೆಲ್ಲ ಬರೀತಾರೆ. ಏತದೇವ ಶೈವೃಣೋತಿ ಸಾಕ್ಷಾದಿತಿ ಸರಸ್ವತ್ಯಾದಿ ವ್ಯಾವೃತ್ತ್ಯರ್ಥಂ ಸಾಕ್ಷಾದಿತಿ. ಇದು ಸ್ವಾರಸ್ಯ ಉಪಯೋಗಿಸಿದರು. ಸಾಕ್ಷಾ ಸ್ತ್ರೀ ಕೂಡ ಹೋಗಲಿಲ್ಲ ಅಂದರೆ ಬರೀ ಸ್ತ್ರೀ ಹೋಗಲಿಲ್ಲ ಅಂತ ಹೇಳಿದ್ರೆ ಸಾಕು. ಸಾಕ್ಷಾ ಸ್ತ್ರೀ ಯಾಕೆ ಹೇಳಬೇಕು ಅಂದರೆ ಸರಸ್ವತಿ ದೇವಿಗೂ ಶ್ರೀ ಅಂತ ಹೆಸರಿದೆ, ದ್ರೌಪದಿಗೂ ಶ್ರೀ ಶ್ರೀ ಅಂತ ಹೆಸರಿದೆ. ಶಂಭ್ರು ಉಪೇತರತೇರ್ ವಾಯೋ ಶ್ರೀರಿತ್ತೇವತ ಶಬ್ದಿತ. ದ್ರೌಪದಿ ಶ್ರೀ ಅಂತ ಹೆಸರು, ಭಾರತಿ ಶ್ರೀ ಅಂತ ಹೆಸರು, ಸರಸ್ವತಿ ಶ್ರೀ ಅಂತ ಹೆಸರು, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಶ್ರೀ ಅಂತ ಹೆಸರು. ಅದು ಯಾವ ಸ್ತ್ರೀ ಅಂತ ಗೊತ್ತಾಗೋದಿಲ್ಲ, ಸಾಕ್ಷಾಸ್ತ್ರೀ ಅಂತ ಹೇಳಿದ್ರು. ಸಾಕ್ಷಾಸ್ತ್ರೀ ಅಂದರೆ ಯಾರು? ಮಹಾಲಕ್ಷ್ಮಿನೇ. ಅದಕ್ಕೆ ಸರಸ್ವತ್ಯಾದಿ ಆವೃತ್ತ್ಯರ್ಥಂ ಸಾಕ್ಷಾದಿತಿ ಅದೃಷ್ಟಾಶ್ರುತಪೂರ್ವತ್ವಾತ್ ಅನ್ಯೈಹಿ ಸಾಧಾರಣ ಜನ ಇರಿತಿ ಶೇಷ. ಉಳಿದವರಿಗೆ ಅದೃಷ್ಟ, ಉಳಿದವರಿಗೆ ಅಶ್ರುತರೆ ಹೊರತು ಮಹಾಲಕ್ಷ್ಮಿಗಲ್ಲ. ದ್ವಾವೇತವು ನಿತ್ಯ ಮುಕ್ತವು ಇತ್ಯಾದಿ, ಮಹಾಲಕ್ಷ್ಮಿ ನಿತ್ಯ ಮುಕ್ತರಾದ್ದರಿಂದ ಅವರ ಅದೃಷ್ಟ ಅಶ್ರುತ ಅಲ್ಲೇ ಅಲ್ಲ. ತರ್ಹಿ ರೂಪಿಯೇ ಯಾಯ ಶಂಕಿತ ಇತ್ತೇ ತತ್ ಕಥಂ ಘಟತೆ ಇತಿ ಚೇತ್ ಮಯಾಪೀಶ್ವರ ಪರಿಚ್ಛೇದ್ಯೋ ನಭವತಿ ಕಿಂ ವನ್ಯೈಹಿ ಇತಿ ಜಾಪನಾಯ ಅಸುರ ಮೋಹನಾಯ ಇತಿ ವಾ. ಒಂದರ್ಥ, ದೇವರು ಎಷ್ಟೇ ನೋಡಿದ್ರು ಕೂಡ ಹೊಸ್ತಾಗಿ ಕಾಣ್ತಾನೆ ಅಂತ ಹೇಳೋದು ಒಂದು ತತ್ವ, ಅಸುರ ಮೋಹನ ಇನ್ನೊಂದು ತತ್ವ. ಮಹಾಲಕ್ಷ್ಮಿಗೂ ಆಗಲಿಲ್ಲ, ಪಾಪ ಪ್ರಹ್ಲಾದ ಬಚಾವ್ ಮಾಡಿದೆ ಎಲ್ಲರೂ ತಿಳ್ಕೊಂಡ್ಬಿಟ್ರೆ, ಅಸುರ ಮೋಹನ ತಾರತಮ್ಯ ಪೂರ್ತಿ ಕೆಟ್ಟ ಹೋಗ್ಬಿಡುತ್ತೆ, ಕೆಟ್ಟ ಹೋಗಲಿ ಅವ್ರಿಗೆ, ಮಾ ನರಕನೇ ಆಗಲಿ, ಅಂಧ ತಮಸ್ಯೆ ಆಗಲಿ ಅಂತ ಹಾಗೆ ಮಾಡಿದರು ಅಂತ ಅರ್ಥ. ಅದೃಷ್ಟ ಶ್ರುತಪೂರ್ವತ್ವಾತ್ ಕನ್ಯೈಹಿ ಸಾಧಾರಣೈರ್ಜನೈಹಿ ನೃಸಿಂಹಂ ಶಂಕಿತೆ ಇವ. ಅದು ಶಂಕಿತ ಅಂತಿದೆಯಲ್ಲ, ಶಂಕಿತ ಇವ ಅಂತ ಸೇರಿಸ್ಕೋಬೇಕು. ಶಂಕಿತ ಇವ ಭಯಪಟ್ಟಂತೆ ಮಾಡಿದರೆ ಹೊರತು ಅವರಿಗೆ ಭಯ ಇಲ್ಲ. ಶ್ರೀರ್ಲೋಕಮೋಹಾಯನೋ ಯಯೌ ಇತಿ ವಾಕ್ ಸಿದ್ಧಂ ಇದಂ. ಈ ರೀತಿ ಆಚಾರ್ಯರು ಕೊಟ್ಟ ಪ್ರಮಾಣ ವಾಕ್ಯದಿಂದ ಸಿದ್ಧವಾಗ್ತಾ ಇದೆ. ಲೋಕಮೋಹಾಯ ಒಂದು, ಶಂಕಿತ ಇವ ಒಂದು, ಅದೃಷ್ಟ ಇತರೈರ್ ಜನಕ್ಕೆ ಒಂದು, ಮೂರು ಸೇರಿಸ್ಕೋಬೇಕಲ್ಲಿ. ಇತರ ಜನಗಳಿಂದ ಕಾಣಲ್ಪಡದೇ ಇದ್ದ, ಕೇಳಲ್ಪಡದೇ ಇದ್ದ ಒಂದರ್ಥ. ಅಥವಾ ಶಂಕಿತ ಇವ ಭಯಪಟ್ಟಳು ಅಲ್ಲ, ಭಯಪಟ್ಟಂತೆ ಮಾಡಿದ್ಲು. ಆ ಉದ್ದೇಶ ಏನು ಅಂದರೆ ಲೋಕಮೋಹನಕ್ಕೋಸ್ಕರ, ಲೋಕರು ಅಂದರೆ ಅಸುರರು. ಹೀಗೆ ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇತಿ ವಾಕ್ಯ ಸಿದ್ಧಂ ಇದಂ. ಅಂದು ಬಿಟ್ಟುಬಿಟ್ಟು ಸುಮ್ಮನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಷ್ಟೊತ್ತು ಹೇಳಿದ ಶಾಸ್ತ್ರ ಪೂರ್ತಿ ಹೋಗಿಬಿಡೋದು. ಯಾವ್ದಾದ್ರು ಚಿತ್ರದೊಳಗೆ ಲಕ್ಷ್ಮೀ ಸಮೇತ ನರಸಿಂಹರು ಕೂತಿರ್ತಾರೆ ಹೊರತು ಪ್ರಹ್ಲಾದ ಕೆಳ ನಿಂತಿರ್ತಾರೆ. ಪಕ್ಕದಲ್ಲಿ ಕೂರಿಸೋ ಚಿತ್ರ ಯಾರೂ ಬರೋದಿಲ್ಲ, ಇದ್ರ ಮುಂದೆ ಇವ್ರು ಯಾರೇ ಬರೀಬೇಕಷ್ಟೇ. ಶೇಷಸಾಯಿ ಗಣೇಶ ಮಾಡಿದಾಗೆ ಪಕ್ಕದಲ್ಲಿ ಪ್ರಹ್ಲಾದನ ಕೂಡಿಸ್ಬೋದು. ಪ್ರಹ್ಲಾದ ಪಕ್ಕದಲ್ಲಿ ಕೂತಿಲ್ಲ, ಕೆಳ ನಿಂತಿದ್ದಾನೆ. ಲಕ್ಷ್ಮೀ ಪಕ್ಕದಲ್ಲಿ ಕೂತಿದ್ದಾರೆ. ಯಾರು ಶ್ರೇಷ್ಠ ಈಗ? ಲಕ್ಷ್ಮೀ ನರಸಿಂಹ ಅಂತಾರೋ ಪ್ರಹ್ಲಾದ ನರಸಿಂಹ ಅಂತಾರೋ? ಲಕ್ಷ ಅನಾದಿ ನಿತ್ಯತ್ವ. ಇನ್ನೂ ಹೇಳೋದಾದರೆ ಯಾರು ಹೋಗ್ಬೇಕೀಗ? ಯಾರು ಹೊಸ್ತಾಗ ಹೋಗಿ ಯಾವ ಜೊತೆಗಿರೋರು ಅತ್ತೇನೆ ಹೋಗೋದು ಅಂತ. ಯಾವಾಗ ಜೊತೆಗಿರೋದ್ರಿಂದ ಹೋಗಬೇಕು, ಅದು ಬೇರೆ ಕಡೆ ಆಚಾರ ಹೇಳಿಬಿಟ್ಟಿದ್ದಾರೆ. ಅದನ್ನು ಜೊತೆಗೆ ಯಾವಾಗಲೂ ಇದು ಮೊನ್ನೆ ಹೇಳಿಲ್ಲ, ಅದನ್ನು ಸಿರಿಗೆ ಹೇಳದೆ ಬಂದೆ ಅಂತ ಹೇಳಿಬಿಟ್ರು. ಮಹಾಲಕ್ಷ್ಮಿ ಹೇಳದೆ ನಾರಾಯಣ ಬಂದುಬಿಟ್ಟ ಗಜೇಂದ್ರ ಮೋಕ್ಷಕ್ಕೆ. ಯಾಕೆ ಹೇಳದೆ ಬಂದ ಅಂತ ಕೇಳಿದರೆ ಕಾವ್ಯ. ಇನ್ನೊಂದು ಅರ್ಥ, ಜೊತೆ ಬರೋರು ಹೇಳೋದಿಲ್ಲ, ದೂರ ಇರೋರು ಹೇಳ್ತಾರೆ. ಯಾವಾಗಲೂ ಜೊತೆಗಿರ್ತಾರೆ ಮಹಾಲಕ್ಷ್ಮಿ, ಆದ್ದರಿಂದ ಅವ್ರು ಹೇಳಲಿಲ್ಲ. ಹಸಿವು ದೊಡ್ಡ ಶಾಸ್ತ್ರ ತತ್ವ ಅದು. ಇವರೇನು ಮಾಡ್ಕೋ, ದೇವ್ರು ಭಾಳ ಟೆನ್ಷನ್ ಮಾಡ್ಕೊಂಬಿಟ್ಟ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದಲ್ಲ, ಅದು ಶಾಸ್ತ್ರ ಅಲ್ಲ, ತಮಾಷೆ ಆಗುತ್ತೆ, ಅದರಿಂದ ನರಕ ಆಗುತ್ತೆ. ಜೊತೆಗೆ ಆ ಹಾಸ್ಯ ಎಲ್ಲಿಗೆ ಹೋಗುತ್ತೆ ಕೊನೆಗೆ? ಅದು ಸಮಸ್ಯೆಗೆ ಹೋಗಿ ಹಾಕ್ಬಿಡೋದು, ಹಾಗೆ ಮಾಡಬಾರ್ದು. ಹಾಗಲ್ಲ, ಅದಕ್ಕೆ ಹೇಳಿ ಬಿಭ್ರತಮ ಬಿಭ್ರತ್ ಅಷ್ಟೆ. ಬಿಭ್ರತಂ ಧರಿಸಿರತಕ್ಕಂತಹ, ಅಂದರೆ ಲಕ್ಷ್ಮಿಯನ್ನು ವರ್ಷ ಯಾವಾಗಲೂ ಧರಿಸಿರತಕ್ಕಂತಹ. ಅಂದಮೇಲೆ ಅಲ್ಲಿ ಯಾವ ಕಾಲಕ್ಕೂ ಏನಿಲ್ಲ ಅಂತಾಯಿತು, ಲಕ್ಷ್ಮೀ ವಿಯೋಗನೇ ಇಲ್ಲ ಅಂದಮೇಲೆ ಹೊಸ್ದಾಗ ಹೋಗೋ ಪ್ರಸಂಗ ಏನು ಬಂತು? ಅದೃಷ್ಟಾಶ್ರಿತ ಪೂರ್ವತ್ವಾ ತನ್ನೈ ಸಾಧಾರಣ ಜನೈಹಿ. ಸಾಮಾನ್ಯ ಮಠಗಳಿಗೆ ಹೋದಾಗ ಏನು ಮಾಡ್ತಾರೆ? ಸೇವಕರೆಲ್ಲ ತೀರ್ಥ ಕೊಡಿಸ್ತಿರ್ತಾರೆ. ಯಾಕೆ ಅಂತ ಕೇಳಿದರೆ ನಿತ್ಯ ಮತ್ತೆ ಮುಂದೆ ಕೊಡಿಸ್ತಿರ್ತಾರೆ. ಸಾಮಾನ್ಯ ನೀವು ಕೂಡಿ, ಯಾಕಂದರೆ ನೀವು ನೀವು ನಿತ್ಯ ನೋಡ್ತಿರ್ತೀವಿ, ನಿತ್ಯ ತಗೋತಿರ್ತೀವಿ ಅಂತಾರಲ್ಲ, ಹಾಗೆ ಕೆಲವರು ಬಿಡೋದು ನಿತ್ಯನೂ ತಗೋತಿರ್ತಾರೆ, ಬಿಡೋದಿಲ್ಲ ಕೆಲವರು. ನಿತ್ಯನೂ ತಗೋತಾರೆ, ನಿತ್ಯನೂ ತಾವೇ ಮುಂದೆ ಕೂತ್ಬಿಡ್ತಾರೆ. ಅದೊಂದು ಗುಂಪಿದೆ, ಕೆಲವರು ಹಾಗೆ ಮಾಡೋದಿಲ್ಲ. ನಿತ್ಯ ನೋಡ್ತಿರ್ತೀವಿ, ನೀವು ಕೂತ್ಕೊಳ್ಳಿ ಅಂತೇಳಿ ಕೂಡಿಸೋ ಪದ್ಧತಿ ಇರುತ್ತದೆ. ಯಾಕೆ ಲಕ್ಷ್ಮೀದೇವ್ ಏನು ಮಾಡ್ತಾರೆ ಈಗ? ಅನಾದಿಕಾರದ ಜೊತೆಗೆ ನಾನು ಇರ್ತೇನೆ, ನೀನು ಚಾನ್ಸ್ ಬಂದಿದೆ ಹೋಗು ಅಂತ ಕಳಿಸಿದ್ದೆ ಅಷ್ಟೇ ಹೊರತು, ಯಾತಕ್ಕಲ್ಲ ಅದು ನೀರು ಶ್ರೇಷ್ಠ ಅಂತ ಕಳಿಸಿದ್ದಲ್ಲ, ನಿಮಗೆ ಅನುಕೂಲ ಸಿಗಲಿ ಅಂತ ಕಳಿಸಿದ್ದೆ. ಹಾಗೋ ಹಾಗೆ ಇತಿ ತರ್ಹಿ ನೋಪ್ಯೇ ಯಾಯ ಶಂಕಿತ ಇತ್ತೇತತ್ ಕಥಂ ಘಟತೆ ಇತಿ ಚೇತ್ ಮಯಾಪೀಶ್ವರ ಪರಿಚ್ಛೇದ್ಯೋ ನಭವತಿ ಇತ್ಯಾದಿ ಹೇಳಿದರು. ಅದಾದ ಮೇಲೆ ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತ ಮಂತಕೆ ತಾತ ಪ್ರಶಮಯ ಉಪಯೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ಹಾಗೇನು ಮಾಡಿದ್ರಂತೆ, ಬ್ರಹ್ಮಾದಿಗಳಿಗೆ ಆಗೋದಿಲ್ವಾ, ಇವ್ರು ಲಕ್ಷ್ಮೀದೇವಿಯವರು ಹೇಳಿಬಿಟ್ರೆ ಬ್ರಹ್ಮದೇವರು ಏನು ಹೇಳ್ತೀರಿ ಅಂದರೆ, ಪ್ರಹ್ಲಾದ ಹೋಗಿಲ್ಲ, ಬ್ರಹ್ಮದೇವರು ಕಳಿಸಿದ ಮೇಲೆ ಹೋಗ್ತಾರೆ. ಸೊ ಯಾರು ಗ್ರೇಟ್ ಆದ್ರೆ ಈಗ? ಬ್ರಹ್ಮದೇವರು ಕಳಿಸಿ, ಹುಡುಗವರೆಲ್ಲ ಸೇರಿ ಕಳಿಸಿದ್ರು ಅಂತ ಹೇಳಿದ್ರೆ ಏನಾಗ್ತಿತ್ತು? ಅರ್ಥ ಬೇರೆ ಆಗೋದು. ಬ್ರಹ್ಮದೇವರು ಕಳಿಸಿದ್ರು ಅಂದಮೇಲೆ ಲಕ್ಷ್ಮೀ ಆದಮೇಲೆ ಯಾರು ಬರ್ತಾರೆ ಈಗ? ಬ್ರಹ್ಮದೇವರು ಬರ್ತಾರೆ. ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ, ಬ್ರಹ್ಮದೇವರು ಪ್ರಹ್ಲಾದನ ಕಳಿಸಿಕೊಟ್ರು. ಅವಸ್ಥಿತಂ ಅಂತಿಕೆ, ತಮ್ಮ ಹತ್ರ ಇದ್ದ ಪ್ರಹ್ಲಾದನ ಅಲ್ಲಿ ಹೋಗು ಅಂತ ಕಳಿಸಿದರು. ತಾತ ಪಶ್ಯ ಪ್ರಶಮಯ ಉಪೇಹಿ ಸ್ವಪಿತ್ರೇ ಕುಪಿತಂ ಪ್ರಭುಂ. ನೀನು ಹೋಗು, ಎಷ್ಟು ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ ಅಂತ ಕೆಡಿಸಿಬಿಡ್ತಾರೆ. ಹೇಳಬೇಕಾರೆಲ್ಲ ಅದು ಕೋಪಗೊಂಡಿರೋದು ಯಾರ ಮೇಲೆ ಈಗ? ಪರಮಾತ್ಮ ಹಿರಣ್ಯಕಶಿಪ ಮೇಲೆ. ಸೊ ಯಾರು ಸಮಾಧಾನ ಮಾಡಬೇಕೀಗ? ಅವ್ರ ಮಗ ಹೋಗಬೇಕು. ಅಪ್ಪನ ಶ್ರಾದ್ದ ಯಾರು ಮಾಡಬೇಕು ಈ ಮಧ್ಯೆ? ಮಗ ಮಾಡಿ, ಯಾರ ಕೈಲಿ ಮಾಡಿಸ್ಬಿಟ್ಟೆ? ದೇವತೆಗಳು ನೀವು ಮಾಡಿದ್ರೆ ಅರ್ಥ. ಅದಕ್ಕೆ ಯಾರು ಕೆಲಸ ಮಾಡೋಕ್ಕೋ ಅವ್ರ ಕೈಲಿ ಮಾಡಿಸ್ಬೇಕು. ಅವ್ರ ಪ್ರಸಂಗ ಬಂದಿರೋದು ಅಲ್ಲಿ, ಅವ್ರ ಅಪ್ಪನ ಮೇಲೆ ಸಿಟ್ಟಿನಿಂದ ಕೊಂದ ಹಾಕಿದ್ದಾನೆ. ಸಮಾಧಾನ ಮಾಡೋಕ್ಕೆ ಮಗ ಹೋಗ್ಬೇಕಾ ಜವಾಬ್ದಾರಿ. ಆದ್ದರಿಂದ ಮುಂದೆ ಅಂತ್ಯಕ್ರಿಯೆ ಕೂಡ ಮಾಡಬೇಕಲ್ಲ ಪ್ರಹ್ಲಾದ. ಈಗ ಅದಕ್ಕೆ ಕಳಿಸಿದ್ರು, ಸಿಂಪಲ್ ಲಾಜಿಕ್ ಅದು. ಅದು ಬಿಟ್ಟುಬಿಟ್ಟು ಕೈಲಾಗಲಿಲ್ಲ, ಆಗಲಿ ಒಂದು ನರಸಿಂಹದೇವ್ರ ಹೊರಗೆ ಗಲಾಟೆಯೊಳಗೆ ಪ್ರಹ್ಲಾದ ಗಲಾಟಿಯೊಳಗೆ ಎಲ್ಲಾ ದೇವತೆಗಳು ಬೈದು ಪಾಪ ಕಟ್ಕೊಂಡ್ಬಿಡ್ತಾರೆ, ಹಾಗೆ ಮಾಡಬಾರ್ದು.
ಸ್ವಪಿತ್ರೇ ಕುಪಿತಂ ಪ್ರಭುಂ ತಥೇತಿ ಶನಕೈ ರಾಜನ್ ಮಹಾಭಾಗವತೋ ಮಹಾ ಇದಾನೀಂ ಪ್ರಹ್ಲಾದೇ ವಾತ್ಸಲ್ಯಾತಿಶಯೋ ಅಸ್ತಿ.
ಇಲ್ಲಿ ಸ್ವಾರಸ್ಯ ಅಂದರೆ ಬ್ರಹ್ಮದೇವರು ಕಳಿಸಿದ ಮೇಲೆ ಮಾತ್ರ ಪ್ರಹ್ಲಾದ ಗೋಲಕ್ಕಾಯಿತು, ಅದೇ ರೀತಿಯಲ್ಲಿ ಆಚಾರ್ಯ ಹೇಳಿದ ಮೇಲೆ ಮಾತ್ರ ಉಳಿದವರಿಗೆ ಅವಕಾಶ. ಸಯೇನಾನ್ ಬ್ರಹ್ಮ ಗಮಯತಿ, ಉಪನಿಷತ್ ಹೇಳಿದ ಈಗಾಗಲೇ. ದೇವರ ಹತ್ರ ಒಯ್ದು ಬಿಡೋ ಶಕ್ತಿ ಇರೋದು ಯಾರಿಗೆ? ವಾಯುದೇವ. ಬ್ರಹ್ಮದೇವರು ವಾಯುದೇವರಾಗಿದ್ದವರು, ಆದ್ದರಿಂದ ಬ್ರಹ್ಮವಾಯುಗಳು ಹೇಳದೆ ಹೋದರೆ ಯಾರ ಮಾತು ನಡೆಯೋದಿಲ್ಲ. ಅದನ್ನು ಹೇಳೋದಕ್ಕೆ ಬ್ರಹ್ಮದೇವರು ಕಳಿಸಿಕೊಟ್ರು. ಪ್ರಹ್ಲಾದೆ ವಾತ್ಸಲ್ಯಾತಿಶಯೋ ಅಸ್ತಿ ಭಕ್ತಾನಾಂ ಮತ್ಸೇವಾತಿಶಯ ಫಲಾಧಿಕಾರ್ಥಮಿತಿ ಭಗವನ್ ಮನೋಜ್ಞಾಪನಾಯ ಬ್ರಹ್ಮಣ ಪ್ರಹ್ಲಾದ ಪ್ರೇಷಿತ ಇತ್ಯಾಶಯೇನಾಹ. ಭಕ್ತರ ಮೇಲೆ ಪ್ರೀತಿ ತೋರಿಸ್ತಾರೆ ಪರಮಾತ್ಮ ಅಂತ ಹೇಳೋದನ್ನು ಜಗತ್ತಿ ತೋರಿಸೋಕ್ಕೋಸ್ಕರ ಪರಮಾತ್ಮನ ಹತ್ರ ಪ್ರಹ್ಲಾದನ ಕಳಿಸ್ಕೊಡ್ತಾರೆ. ತಾವು ಹೋಗೋದು ದೊಡ್ಡದಲ್ಲ, ಒಬ್ಬ ಹುಡುಗನ ಕಳಿಸ್ತಾರೆ, ಅದು ಹಸುರ ಬಾಲಕನ ಕಳಿಸ್ತಾರೆ. ದೇವರು ಸ್ವೀಕಾರ ಮಾಡ್ತಾರೆ, ಜಗತ್ತು ಏನು ಧರ್ಮ ಗೊತ್ತಾಗುತ್ತೆ? ಓ, ಉಳಿದವರು ದೇವ್ರ ಹತ್ರ ಹೋಗಬಹುದು ಅಂತ ಧೈರ್ಯ ಬರುತ್ತೆ. ಹಸುರಂಥವ್ರು ಹೋಗ್ಬೋದು ಅಂದರೆ ಜಾತಿ ಗೀತಿ ಪರಮಾತ್ಮ ನೋಡೋದಿಲ್ಲ, ಭಕ್ತಿ ನೋಡ್ತಾನೆ ಅಂತ ಅರ್ಥ. ಅದೆಲ್ಲ ಗೊತ್ತಾಗೋದು ಯಾವಾಗ? ಪ್ರಹ್ಲಾದ ಕಳಿಸ್ಕೊಟ್ರೆ ಗೊತ್ತಿಲ್ಲ, ಗೊತ್ತಾಗ್ತಿರಲಿಲ್ಲ. ಪ್ರಹ್ಲಾದಮಿತಿ ಅಯಮಪಿ ಲಕ್ಷ್ಮೀಕಾಂತ ಸಮೀಪಮ ಆಗಮನ ಹೇತು ಹೂ ಅನ್ಯಥಾ ಪ್ರಹ್ಲಾದೇ ವಾತ್ಸಲ್ಯಾತಿಶಯೋ ನ ಪ್ರಕಟಿತ ಸ್ಯಾತ್. ಇಲ್ಲದ ಹೋದರೆ ಭಕ್ತವತ್ಸಲ ಅಂತ ಪರಮಾತ್ಮ ಮಹಿಮೆ ಗೊತ್ತಾಗ್ತಿದ್ದೀರ. ಪ್ರಹ್ಲಾದೇ ಚೈವ ವಾತ್ಸಲ್ಯಂ ದರ್ಶನಾಯ ಹರೇರಪಿ ಜ್ಞಾತ್ವಾ ಮನಸ್ತದಾ ಬ್ರಹ್ಮ ಪ್ರಹ್ಲಾದ ಪ್ರೇಷಯತ್ ತದಾ ಇತಿ. ದೇವ್ರ ಮನಸ್ಸು ವಾಯುದೇವರಿಗೆ ಗೊತ್ತು, ಬ್ರಹ್ಮದೇವರಿಗೆ ಗೊತ್ತು. ಪ್ರಹ್ಲಾದನಿಗೀಗ ವಿಶೇಷ ಅನುಗ್ರಹ ಮಾಡಿದಾಗ ಲೋಕಕ್ಕೆಲ್ಲ ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ಕಳಿಸಿಕೊಟ್ರು ಅಂತ ಅರ್ಥ. ಪ್ರಕೃಷ್ಟೋ ಹ್ರಾದ ನಿವೃತ್ತಿ ಯಶ ಸತಥ ಇತ್ಯನೇನ ಪ್ರಹ್ಲಾದ ಶಬ್ದ ನಿವೃತ್ತಿ ಸೂಚಿತ. ಪ್ರಹ್ಲಾದ ಶಬ್ದಕ್ಕೇನರ್ಥ? ಪ್ರಕೃಷ್ಟ ಹ್ಲಾದ ಯಶ. ಪ್ರಕೃಷ್ಟ ಅಂದರೆ ಶ್ರೇಷ್ಠವಾದಂಥ, ಹ್ಲಾದ ಅಂದರೆ ಆನಂದ. ಯಾರಿಗಿದೆಯೋ ಆತ ಪ್ರಹ್ಲಾದ. ಸೂಚಿತ ಲಕ್ಷ್ಮ್ಯಾದಿ ವತ್ಸಲತಾಂ ಹಿತ್ವಾ ಪ್ರಹ್ಲಾದೇ ತತ್ಕರಣಾತ್ ಹರೇ ವೈಷಮ್ಯ ಬುದ್ಧಿ ನಾಶಂಕನೀಯ ಅಸುರ ಜನಮೋಹನಾರ್ಥೋಪತ್ತೇ. ಲಕ್ಷ್ಮೀ ಮೊದಲಾದವರನ್ನು ಬಿಟ್ಟು ಪ್ರಹ್ಲಾದಗೆ ಆ ಸಮಯದಲ್ಲಿ ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ ಕೇಳಿದರೆ ಅಸುರ ಜನಮೋಹನಕ್ಕೆ ಹೊರತು ಬೇರೆಯಲ್ಲ. ಉಕ್ತಂಚ ಇದು ಆಚಾರ್ಯ ಮತ್ತೆ ಮುಂದೆ ಬೆರೀತಾರೆ, ಏಕಾಸ್ಕಂತ ತಾತ್ಪರ್ಯ ಬೆರೀತಾರೆ. ಚಿಕ್ಕ ಭಕ್ತರಿಗೆ ಜಾಸ್ತಿ ಅನುಗ್ರಹ ಮಾಡ್ತಾರೆ ಅಂತೇಳಿ ತಾರತಮ್ಯ ಕೆಟ್ಟೋಗೋದಿಲ್ಲ. ಯಾಕೆ ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ನಾಲ್ಕೈದು ಜನ ಮಕ್ಕಳಿರ್ತಾರೆ, ಒಬ್ಬ ದಡ್ಡ ಇರ್ತಾನೆ ನಾಲ್ಕೈದು ಜನದಲ್ಲಿ. ಅವನೇನು ಮಾಡ್ತಾರೆ, ಪಾಪ ಅವನನ್ನು ಆಸ್ತಿ ಜಾಸ್ತಿ ಬೆರೀತಾರೆ ಅವರಿಗೆ. ನೋಡೋದಕ್ಕೆ ಅವನೇ ಪ್ರೀತಿ ಅಂತಲ್ಲ, ಪಾಪ ಅವ್ರಿಗೆ ಪ್ರಾಬ್ಲಮ್ ಇದೆ, ಅದಕ್ಕೆ ಸಾಲ್ವ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಹಿಡಿತಾ ಇಟ್ಟೋದ್ರೆ ದೊಡ್ಡವ್ರು ಒಪ್ಪಿಸ್ಬಿಡ್ತಾರೆ, ಒಳಗೆ ಕೆಲಸದಲ್ಲಿ ಇದ್ದೆ ಓದಿದ್ದೆ, ನೀನು ಕೆಲಸ ಮಾಡಿ, ನೀನು ಬೇಡ, ಇವನು ಪಾಪ ಓದಿಲ್ಲ ಬರಹ ಇಲ್ಲ, ಅದಕ್ಕೇನು ಮಾಡ್ತೇನೆ ಆಸ್ತಿ ಜಾಸ್ತಿ ಕೊಡ್ತೇನೆ, ಕೆಲಸ ಎಲ್ಲ ಆಸ್ತಿ ಇವರೇ ಕೊಡ್ತೇನೆ ಕೊಡು ಅಂತ ಅವರು ಅಂದ್ಬಿಡ್ತಾರೆ. ಕೆಲವರು ಗಲಾಟೆ ಮಾಡ್ತಾರೆ, ಕೆಲವ್ರು ಏನು ಮಾಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಅದು ಕೊಟ್ಟಿದ್ದು ಪ್ರೀತಿ ಜಾಸ್ತಿ ಅಂತಲ್ಲ, ಅನುಕಂಪ ಜಾಸ್ತಿ ಅಂತ ಅರ್ಥ. ಅನುಕಂಪ ಯಾರ ಮೇಲೆ ತೋರಿಸ್ತಾರೆ ಯಾವಾಗಲೂ? ದೌರ್ಬಲ್ಯ ಅಂತ ತೋರಿಸ್ತಾರೆ. ಸೊ ಲಕ್ಷ್ಮೀದೇವಿ ದೌರ್ಬಲ್ಯ ಇಲ್ಲ, ಅದನ್ನೇನು ತೋರಿಸ್ಬೇಕಾಗಿಲ್ಲ, ಅನುಕಂಪ ತೋರಿಸ್ಬೇಕು. ಕೆಲವು ದೊಡ್ಡವ್ರು ಕೊಟ್ಟರೆ ಏನು ಮಾಡ್ತಾರೆ, ಚಿಕ್ಕ ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾರೆ, ಅವಾಗ ಇವನೇನು ಮಾಡಿ ನಾಲ್ಕು ಕೈ ಚಾಯ್ಬಿಟ್ಟಿರ್ಬೇಕು, ಹತ್ತೈದಾಗಿ ಉಪಯೋಗ ಕಳಿಸ್ಬಿಡ್ತಾರೆ. ಅದಕ್ಕೆ ನೀನಕ್ಕೆ ಹೋಗಿ ತಿನ್ನು ಹೋಗುವಂತ ಕೇಳ್ತಾರೆ. ಅದಕ್ಕೆ ಈ ಪ್ರೀತಿ ಇಲ್ಲ ಅಂತಲ್ಲ, ಮಗುವಿಗೆ ತಿನ್ನಕ್ಕೆ ಬರೋದಿಲ್ಲ ಪಾಪ, ಅದಕ್ಕೆ ತಿನ್ನಕ್ಕೆ ಬರೋದು ಕೈ ತುತ್ತು ಕಲಿಸಿ ಬಾಯಲ್ಲಿ ಇಟ್ಟೆಲ್ಲ ಯಾತಕ್ಕೆ ಮಾಡ್ತಾರೆ ಅಂದರೆ ಅಸಾಮರ್ಥ್ಯ ಇದೆ ಅದಕ್ಕೆ. ದೊಡ್ಡವ್ರಿಗೆ ಕೇಳಿದ್ರೆ ಬೈತಾರೆ, ನಿನಗೆ ಆಗೋದಿಲ್ಲ ಅಂತ ಕೇಳ್ತಾರೆ. ತಾತ್ಪರ್ಯ ಇರೋದು ಪ್ರೀತಿ ವ್ಯತ್ಯಾಸ ಅಲ್ಲ, ಸುಮ್ಮನೆ ನೋಡಿ ಏನು ಗೊತ್ತಾಗುತ್ತೆ ನಮಗೆ, ಇವನು ಕಂಡ್ರೆ ಭಾರಿ ಪ್ರೀತಿ, ಅವ್ರ ಕಂಡ್ರೆ ಪ್ರೀತಿ ಇಲ್ಲ ಅಂತೇಳಿ ಅಲ್ಲ. ಇವ್ರು ದೌರ್ಬಲ್ಯ ಇರೋದ್ರಿಂದ ಆರಿ ತೋರಿಸ್ತಾರೆ, ಆಚಾರ ಮುಂದೆ ಬರೀತಾರೆ. ಎಲ್ಲೆಲ್ಲಿ ಚಿಕ್ಕ ಭಕ್ತರಿರ್ತಾರೋ ದೇವ್ರ ಅನುಕಂಪ ಜಾಸ್ತಿ ತೋರಿಸ್ತಾನಂತೆ. ನಾವೇನು ಮಾಡ್ತೇವೆ, ಚಿಕ್ಕ ಭಕ್ತರು ನಿಗ್ಲೆಕ್ಟ್ ಮಾಡ್ತೇವೆ, ದೇವ್ರು ಹಾಗಲ್ಲ, ಅನುಕಂಪ ಜಾಸ್ತಿ ತೋರಿಸ್ತಾನ. ಆದ್ದರಿಂದ ಚಿಕ್ಕವರು ಅಂಥೇಳಿ ಏನಾಗಬಾರ್ದು, ನೀವು ಡಿಸಾರ್ಡನ್ ಆಗಬೇಡ್ರಿ, ಡೆಸ್ಪರೇಟ್ ಆಗಬೇಡ್ರಿ, ದೇವ್ರ ಕೈ ಬಿಡೋದಿಲ್ಲ. ಆ ಸಂದೇಶ ಕೊಡೋಕ್ಕೋಸ್ಕರ ಮಾಡ್ತಾರೆ ಅಂತ. ಮೊದಲೇ ಹಸುರ, ಮೊದಲೇ ಹುಡುಗ, ಇಷ್ಟಾದರೂ ಅದು ಅವ್ರ ಅಪ್ಪ ಬೇರೆ ಸಿಕ್ಕಾಬಿಟ್ಟು ಬೈದು ಅವನು ದೇವ್ರನ್ನ, ಎಲ್ಲ ಮೈನಸ್ ಪಾಯಿಂಟ್ಗಳು. ಆದರೂ ಪರಮಾತ್ಮ ಏನು ಮಾಡ್ತಾನೆ, ಈಗ ಅವರು ಪ್ರಾರ್ಥನೆ ಕೇಳ್ತಾನೆ ಅಂದರೆ ದೇವ್ರ ಗುಣ ಮಾತ್ರ ಗ್ರಹಣ ಮಾಡ್ತಾನೆ ಹೊರತು ಬೇರೆದನ್ನು ಕೌಂಟ್ ಮಾಡೋದಿಲ್ಲ. ಇವೆಲ್ಲ ಗೊತ್ತಾಗೋದು ಯಾವಾಗ, ಪ್ರಾಕ್ಟಿಕಲಿ ತೋರಿಸಿದರೆ, ಇದ್ರ ಗೊತ್ತಾಗ್ತಿರಲಿಲ್ಲ ಅಂತ ಅಷ್ಟೆಲ್ಲ ಮಾಡ್ತಿದ್ದಾನೆ. ಏಕೈಕಶ್ಚ ಏನ ಏಕತ್ರ ಏಕಸ್ಯ ವಾತ್ಸಲ್ಯಂ ವಿಶೇಷ ದರ್ಶಯೇ ಧರಿಹಿ ಅವರಶ್ಯಾಪಿ ಮೋಹಾಯ ಕರ್ಮಣೈವಾಪಿ ವತ್ಸಲಹ. ಇನ್ನೊಂದು ಕಾರಣ ಕೊಡ್ತಾರೆ, ಒಂದೊಂದು ಸಲ ಒಬ್ಬ ಭಕ್ತರಿಗೆ ಪ್ರಾಧಾನ್ಯ ಕೊಡ್ತಾನೆ, ಅದಕ್ಕೂ ಕೂಡ ಆ ಪ್ರಸಂಗಕ್ಕೆ ಅಷ್ಟೇ ಯಾವಾಗಲೂ ಕೊಡೋದಿಲ್ಲ, ಆ ಪ್ರಸಂಗಕ್ಕೆ ಮಾತ್ರ ಕೊಡ್ತಾನೆ. ಮತ್ತು ಉಳಿದವ್ರಿಗೆ ಅಸುರ ಮೋಹನ ಮಾಡೋದು ಕಾಮನ್ ಫ್ಯಾಕ್ಟರ್. ಉದಾಹರಣೆಗೆ ವರ ಕೂತಿರ್ತಾರೆ, ಮೆರವಣಿಗೆ ಮಾಡ್ಕೊಂಬರ್ತಾರೆ, ಅವರಪ್ಪ ನಡ್ಕೊಂಬರ್ತಿರ್ತಾರೆ. ಏನ್ರಿ ದೊಡ್ಡವ್ರನ್ನ ಕೆಳಗಿಳಿಸಿ ವರ ಮೇಲೆ ಕೂತ್ಬಿಟ್ಟಿದ್ದಾರೆ, ಏನರ್ಥ ಈಗ ಮೆರವಣಿಗೆ ಇವ್ರದ್ದು ಮಾಡ್ಬೇಕು ಅವ್ರದ್ದು ಮಾಡ್ಬೇಕು ಪಾಪ. ಈಗ ಅವತ್ತಿನ ಮಟ್ಟಿಗೆ ಆಜ್ಞಾ ರಾಜ, ಯಾರು ಹೇಗೇ ಇರಲಿ, ಹೇಗೇ ಇದ್ರು ಕೂಡ ವರ ವರನೇ ಕನ್ಯಾ ಕನ್ಯಾನೆ. ಇನ್ನೊಬ್ಬರು ಕುಡಿಸ್ಬೇಕು ಆ ಜಾಗದಲ್ಲಿ ಬರೋದು, ಯಾರನ್ನು ಕುಡಿಸ್ಬೇಕು ಅದನ್ನು? ನಾಮಕರಣ ಮಗು ನಾಮಕರಣ, ಮಗುನ ಕುಡಿಸ್ಬೇಕು, ತೊಟ್ಟಲೆ ದೊಡ್ಡವ್ರು ಕುಡಿಸ್ಬೇಕು. ಮಗುನ ತಾನೇ ಕುಡಿದು ನೋಡಿದೆ ಪಾಪ ಭಾರಿ ಪ್ರಾಶಸ್ತ್ಯ ಕೊಡ್ತಾರಲ್ಲ, ಕನ್ಸರ್ನ್ ಆತ ಒಬ್ಬನೇ ಆದ್ದರಿಂದ ಅವರು ಕುಡಿಸ್ತಾರೆ ಅಷ್ಟೇ. ಪ್ರಹ್ಲಾದ ಕನ್ಸರ್ನ್ ಈಗ ಇದೆಲ್ಲ ಆಚಾರ್ಯ ಎಷ್ಟು ಬರೀತಾರೆ ಅಂದರೆ ಸ್ವಲ್ಪ ಕೂಡ ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ.
ಇಲ್ಲದವರು ತಾರತಮ್ಯ ಕಟ್ಟೋಗ್ಬಿಡ್ತಾ ಇತ್ತು. ತಾರತಮ್ಯ ಸರಿಯಾಗಿರ್ಬೇಕಾದ್ರೆ ಬ್ರಹ್ಮಾದಿ ದೇವತೆಗಳು ದೊಡ್ಡವರು, ಲಕ್ಷ್ಮೀದೇವಿ ಅಂತೂ ಭಾರಿ ದೊಡ್ಡವರು, ಅವರೆಲ್ಲ ಬಿಟ್ಟು ಪ್ರಹ್ಲಾದನ ಕಳಿಸ್ಬೇಕಾದ್ರೆ ಇದೆಲ್ಲ ಕಾರಣ ಇದೆ ಅಂಥೇಳಿ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಇತಿ ಭಕ್ತ್ಯಾದಿ ದಾನಂ ನೈವ ಕರೋತಿ ಕಿಂತು ವಾತ್ಸಲ್ಯಾದ ಅನುಸಾರೇಣ ಇತ್ಯಭಿಪ್ರಾಯೇಣ ದರ್ಶಿತಂ ಕರ್ಮಣೈವಾಪಿ ವತ್ಸಲಹ ಇತ್ಯುಕ್ತಂ ಉಪೇಹಿ ಉಪೇತ್ಯ ಕಿಂತು ವಾತ್ಸಲ್ಯಾತ್ ಅನುಸಾರೇಣ ಇತ್ಯಭಿಪ್ರಾಯೇಣ ದರ್ಶಿತಂ ಕರ್ಮಣೈವಾಪಿ ವತ್ಸಲಹ ಇತ್ಯುಕ್ತಂ ಉಪೇಹಿ ಪರ. ಅದಕ್ಕೆ ಪರಮಾತ್ಮ ಜ್ಞಾನಿಗಳ ಮೇಲೂ ಪ್ರೀತಿ ತೋರಿಸ್ತಾನೆ, ಕರ್ಮ ಮಾಡೋ ಮೇಲೂ ತೋರಿಸ್ತಾನೆ, ಇವ್ರ ಮೇಲೆ ಒಮ್ಮೆ ತೋರಿಸ್ತಾನೆ, ಅವ್ರನ್ನ ಯಾವಾಗಲೂ ತೋರಿಸ್ತಾನೆ. ಆದ್ದರಿಂದ ಕರ್ಮಕ್ಕಿಂತ ಜ್ಞಾನ ದೊಡ್ಡದು ಅಂತ ಇನ್ನೊಂದು ಮೆಸೇಜು ಹೋಗುತ್ತೆ. ಗೃಹರೇ ಪ್ರಹ್ಲಾದೇ ವಾತ್ಸಲ್ಯಾತಿ ಸ್ವಯಂ ದರ್ಶಯತಿ ಸ್ವಪಾದ ಮೂಲ ಇತಿ ತದೇ ತಥೇತಿ ಶನಕೈರ್. ಇನ್ನು ಕೊನೆಗೆ ಒಂದು ಕಾರಣ ಕೊಡ್ತಾರೆ, ಏನೊಂದು ಒಳಗೆ ಪ್ರಹ್ಲಾದ ವಾಯುದೇವರ ಆವೇಶ ಇದೆ, ಅದು ಅಲ್ಟಿಮೇಟ್. ಅದು ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಏನು ಸಿಕ್ತಿ ಆಗ್ತದೆ ಅವರಿಗೆಲ್ಲ? ಪ್ರಹ್ಲಾದಗೆ ಏನು ಸಿಕ್ತಿ ಈಗ? ಸ್ಪೆಷಲ್ ಬೆನಿಫಿಟ್ ಸಿಕ್ತು, ಇದರಲ್ಲಿ ಸಿಕ್ತಿರಲಿಲ್ಲ. ತಥೇತಿ ಶನಕೈರಾಜನ್ ಮಹಾಭಾಗವತೋ ಅರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿವೃತ ವಿಧೃತಾಂಜಲಿ ತಥಾ ಇತಿ. ಯಾವ ಬ್ರಹ್ಮದೇವರು ಕಳಿಸಿಕೊಟ್ಟರಲ್ಲ ಆಗ ಧೈರ್ಯ ಬಂತು ಪ್ರಹ್ಲಾದನಿಗೆ, ಧೈರ್ಯ ಬರ್ತಿರಲಿಲ್ಲ. ಇಲ್ಲಿ ಸ್ವಾರಸ್ಯ, ಹೊರಗಿಂದ ಬ್ರಹ್ಮದೇವರು ಕಳಿಸಿದ್ದಾರೆ, ಒಳಗೆ ವಾಯುದೇವರಿದ್ದಾರೆ. ಸೊ ಒಳ್ಳೆ ಸಿಕ್ಕಾಗಾಯಿತು ಪ್ರಹ್ಲಾದನಿಗೆ. ರೈಟ್ಸ್ ಪಾಸ್ ಇದ್ದವ್ರು ಹೋಗೋ ಧೈರ್ಯಕ್ಕೂ ಕದ್ದೋಗೋದಕ್ಕೂ ಭಾರಿ ವ್ಯತ್ಯಾಸ ಇರ್ತದೆ. ಪಾಸ್ ಇದ್ದವಳು ಬೋಲ್ಡಾಗಿ ಹೋಗ್ತಿರ್ತಾರೆ, ಕದ್ದೋಗ್ಬೇಕಾದ ಮೇಲೆ ಆ ಕಡೆ ನೋಡಿ ತುರುಗ್ತಾ ಇರ್ತಾರೆ. ಆ ಥರ ಇಲ್ಲ, ಪ್ರಹ್ಲಾದ ಜೋರಾಗಿ ಹೋಗ್ತಾರೆ. ತಥೇತಿ ಶನಕೈ ರಾಜನ್ ಮಹಾಭಾಗವತ ಅರ್ಭಕಃ. ಮಹಾಭಾಗವತ, ಮಹಾಭಾಗವತತ್ವ ಇರೋದು ವಾಯುದೇವರಿಗೊಂದೇ, ಒಳಗೆ ಕೂತಿದ್ದಾರೆ ವಾಯುದೇವರೀಗ. ಮಹಾಭಾಗವತೋ ಅರ್ಭಕಃ ಉಪೇತ್ಯ ಭುವಿ ಕಾಯೇನ ಹತ್ರ ಹೋದ, ಉಪಯೇತ್ಯ ಹತ್ರ ಹೋದ, ಭುವಿ ಭೂಮಿ ಮೇಲೆ ಕಾಯೇನ ನನಾಮ ಸಾಷ್ಟಾಂಗ ನಮಸ್ಕಾರ ಹಾಕಿದ, ವಿವೃತ ನಿಬದ್ಧ ವಿವೃತ ಕೈ ಜೋಡಿಸ್ಕೊಂಡ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿರೋಕ್ಯ ದೇವಾ ಕೃಪ. ಇಲ್ಲಿ ನೋಡಿ ಅದ್ವೈತ ಇದೆಯಾ ನೋಡಿ ಅಂತ ಹೇಳ್ತಾ, ಅದು ವಿಶಿಷ್ಟ ಅದ್ವೈತ ಹೋಯಿತು. ಅದ್ವೈತ ಈಗ ಪಕ್ಕದ ಬುದ್ಧ ಕೈ ಹಾಕಿದ್ರೆ ಆಗ್ತದೆ, ದಶಮಿದೇವರು ಬುದ್ಧ ಕೈ ಹಾಕಲಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಂದರೆ ಜೀವೇಶ್ವರ ಭೇದ ಇದೆ, ಹರಿ ಸರ್ವೋತ್ತಮತ್ವ ಇದೆ, ಅವೆಲ್ಲ ಅರ್ಜುನ ಕೂಡ ಕೇಳಿದ್ಮೇ ಏನಂತ ನಮಸ್ಕಾರ ಮಾಡಿದ್ದೆ ಹೊರತು ಫ್ರೆಂಡ್ಶಿಪ್ ಮೊದಲು ಫ್ರೆಂಡ್ ಅಂತ ತಿಳ್ಕೊಂಬಿಟ್ಟಿದ್ದೆ ಗೊತ್ತಾಯ್ತಾ ಹೇಳ್ತಾರೆ ಅರ್ಜುನ. ಇನ್ನೇನಾಯ್ತು ಸಖೇತಿ ಮತ್ವ ಪ್ರಸಭಮ್ಯ ದುಃಖ್ತಂ, ಈಗ ಹೋಯ್ತು ಅಂತ ಹೇಳ್ತಾನೆ. ಎಷ್ಟು ವಿರುದ್ಧ ನೋಡಿ, ಮೊದಲು ಒಂದು ಬೇರೆ ಅಂತ ತಿಳ್ಕೊಂಡಿದ್ದೆ, ಈಗ ಒಂದು ಅಂತ ತಿಳ್ಕೊಂಡು ಹೇಳೋದಿಲ್ಲ. ಮೊದಲು ಸ್ನೇಹಿತ ಅಂತ ತಿಳ್ಕೊಂಬಿಟ್ಟಿದ್ದೆ, ಈಗ ಗೊತ್ತಾಯ್ತು ದೊಡ್ಡವನು ಅಂತೇಳಿ. ಅರ್ಜುನ ಜ್ಞಾನ ಬಂದಮೇಲೆ ಏನು ಬಂತು? ಜ್ಞಾನ ಬಂದಮೇಲೆ ದ್ವೈತ ಬಂತು, ಜ್ಞಾನ ಬಂದ ತಾರತಮ್ಯ ಬಂತು. ಸೊ ಆ ದ್ವೈತ ಮತ ಯಾವಾಗ ಬರುತ್ತೆ? ಜ್ಞಾನ ಬಂದಮೇಲೆ ಬರುತ್ತೆ. ಅದ್ವೈತ ಯಾವಾಗಿರುತ್ತೆ ಅಂದರೆ ಜ್ಞಾನ ಇಲ್ಲದಾಗಿರುತ್ತೆ ಅಂತ ಅವ್ರು ಉಲ್ಟಪಟ್ಟು ಹೇಳ್ತಾರೆ. ಉಲ್ಟಪಟ್ಟು ಹೇಳ್ತಾರೆ, ಅವ್ರು ಹಾಗೆ ಹೇಳಬಾರ್ದು. ಕರೆಕ್ಟ್ ಇರೋದಿದ್ದೇನೆ. ಮೊದಲು ದೇವ್ರ ಮಹಿಮೆ ಕೇಳೋದಕ್ಕಿಂತ ಮುಂಚೆ ದೇವ್ರು ನಮ್ಮತ್ತೆ ಅಂತ ತಿಳ್ಕೊಂಡಿದ್ವಿ. ದೇವ್ರ ಮಹಿಮೆ ಕೇಳಿದ ಮೇಲೆ ಅಬ್ಬ ಎಷ್ಟು ದೊಡ್ಡವನು ಅಂತ ಗೊತ್ತಾಗೋಯ್ತು. ಅಂದರೆ ದ್ವೈತ ಸ್ಪಷ್ಟವಾಗಿ ದ್ವೈತ ಜ್ಞಾನ ಬರೋದು ಯಾವಾಗ ಅಂದರೆ ಜ್ಞಾನ ಹೆಚ್ಚುತ್ತಾ ಹೆಚ್ಚುತ್ತಾ ಹೋದಂತೆ ದ್ವೈತ ಕ್ಲಿಯರ್ ಆಗುತ್ತೆ. ಹೌದು ಹೌದು, ವಾಯುದೇವರ ಶಾಸ್ತ್ರ ಓದಿದ್ದ, ಆದ್ರಿಂದ ಏನು ಬಂತ ತನಗೀಗ? ಆಚಾರ್ಯ ಒಂದು ಮಾತು ಹೇಳ್ತಾರೆ, ಶಾಸ್ತ್ರ ಓದಿದ್ರೆ ವಾಯುದೇವರ ಆವೇಶ ಒಳಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವಾಯುದೇವರು ಪ್ರಾತಃ ಅಂತ ಹೆಸರು ಅಂತ ವೈತರೇದಲ್ಲಿ ಹೇಳ್ತಾರೆ. ವಾಯುದೇವರ ಆವೇಶ ಯಾತಕ್ಕೆ ಜ್ಞಾನಿಗಳಿಗೆ ಗೌರವ ಕೊಡ್ತಾರೆ ಅಂದರೆ ಒಳಗೆ ವಾಯುದೇವರ ಸನ್ನಿಧಾನ ಬಂದಿದೆ. ಯಾತಕ್ಕೆ ಬಂದಿದೆ? ಅವಾಗ ಅಂಥ ಜ್ಞಾನದ ಪೂರ್ವಕ ಅವಳು ಎಂಟ್ರ್ ಆಗಿರ್ತಾರೆ ಅಂತ. ಸಿಂಪಲ್, ಅಧಿಕಾರ ಹೇಗೆ ಬರುತ್ತಲ್ಲ ಹಾಗೆ, ಪೋಸ್ಟರ್ ಕೂಡಿಸಿದಷ್ಟು ಏನು ಅಧಿಕಾರ ಬಂತಲ್ಲ, ಅಧಿಕಾರಕ್ಕೆ ಗೌರವ. ಇಲ್ಲಿ ಜ್ಞಾನಕ್ಕೆ ಗೌರವ ಅಂದರೆ ವಾಯುದೇವರಿಗೆ ಗೌರವ ಅಂತ ಅರ್ಥ. ಉತ್ಥಾಪ್ಯ ಸ್ವಪಾದ ಮೂಲಂ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತತ್ಶೀರ್ಷ್ಣಿ ಅಧಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಸ್ವಪಾದ ಮೂಲೇ ಪತಿತಂ ತಮರ್ಭಕಂ, ತನ್ನ ಕಾಲ ಹತ್ರ ಬಂದು ದಪ್ಪಂತ ಬಿದ್ದಂತ ಪ್ರಹ್ಲಾದ ಅಷ್ಟು ಭಕ್ತಿಯಿಂದ ಬಿಡ್ತಾನೆ. ವಿಲೋಕ್ಯ ನೋಡಿಬಿಟ್ಟು ದೇವಃ ಕೃಪಯಾ ಪರಿಪ್ಲುತಃ, ಕೃಪೆಯಿಂದ ಕೂಡಿದವನಾಗಿ ಉತ್ಥಾಪ್ಯ ತನ್ನ ಕೈಯಿಂದ ಮೇಲೆ ಎತ್ತಿದ್ದಂತ ಆತನ ತತ್ಶೀರ್ಷ್ಣಿ ಅವನ ತಲೆ ಮೇಲೆ ಅದಧಾತ್ ಕರಾಂಬುಜಂ ತನ್ನ ಕೈಯನ್ನು ಇಡ್ತಾನೆ ಪರಮಾತ್ಮ. ಕರಾಂಬುಜಂ ಕರಕಮಲವನ್ನು ಅವನ ತಲೆ ಮೇಲಿಟ್ಟ. ಆವಾಗ ಏನಾಯಿತು? ಕರಾಂಬು ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ, ಎಂಥ ಕೈ ಅಂತ ಕೇಳಿದರೆ ಅಭಯ ಹಸ್ತ ಇಡ್ತಾನೆ. ಎಂಥ ಅಭಯ ಹಸ್ತ? ಯಾವಾಗಲೂ ಕೂಡ ನೊಂದು ಬಂದವರಿಗೆ ಭಯಪಡಬೇಡ ಅಂತ ಹೇಳ್ತಾರಲ್ಲ ಹಾಗೆ, ಯಾರು ನೊಂದು ಬಂದಿರ್ತಾರೆ? ಕಾಲಾಹಿ ನಿರ್ದಷ್ಟ ಧಿಯಾಂ, ಕಾಲಸರ್ಪದಿಂದ ಕಚ್ಚಲ್ಪಟ್ಟಂತಹ ಮನಸ್ಸಿನ ಭೀತಿ ಹೊಂದವರು ಇರ್ತಾರಲ್ಲ, ಅವರಿಗೆ ತಲೆ ಮೇಲೆ ಕೈ ಇಟ್ಟು ಅಭಯ ಕೊಡೋ ಹಾಗೆ ಪ್ರಹ್ಲಾದನೇ ಅಭಯ ಕೊಟ್ಟ ಪರಮಾತ್ಮ. ಪರಮಾತ್ಮ ಅಭಯ ಕೊಟ್ಟ ಅಂದ್ರೆ ಏನರ್ಥ? ಈ ಕಾಲಸರ್ಪದ ಯೋಗನೇ ಮುಚ್ಚೋ ಬಿಟ್ಟೋಯ್ತು ಅಂತ ಅರ್ಥ. ಕಾಲಸರ್ಪ ಅಂದ್ರೆ ಏನು? ಮರಣ ಭಯ. ಮರಣಾದಿ ಭಯ ಹೊಂದಿರೋದೇ ಕಾಲಾಹಿ ಭಯ, ಮರಣ ಭಯ. ಮೃತ್ಯು ಭಯ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮನ ಅಭಯ ಹಸ್ತ ಸಿಕ್ಕಾಗ ಏನಾಗುತ್ತೆ? ಪರಿಹಾರ, ಮೋಕ್ಷ ಸಿಗುತ್ತೆ, ಮತ್ತೆ ಮೃತ್ಯುವಿನ ಹೆಸರೇ ಇಲ್ಲ. ಅಂಥ ಕೈಯನ್ನು ಪರಮಾತ್ಮ ಪ್ರಹ್ಲಾದನ ತಲೆ ಮೇಲೆ ಇಟ್ಟ ಅಂತ ಹೇಳಿದ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ತಚ್ಚೀರ್ಷ್ಣಿ ಅದಧಾತ್ ಕರಾಂಬುಜಂ ಕಾಲಾಹಿ ನಿರ್ದಷ್ಟ ಧಿಯಾಂ ಕೃತಾಭಯಂ. ಕಾಲಾಹಿಯಿಂದ ಬಹಳವಾಗಿ ಕಚ್ಚಲ್ಪಟ್ಟಂಥ ಮನಸ್ಸಿನ ಜನಗಳ ಮೇಲೆ ಅಭಯ ತಂದುಕೊಡ್ತಕ್ಕಂಥ ಅಭಯಹಸ್ತವನ್ನು ಪ್ರಹ್ಲಾದನ ತಲೆಯ ಮೇಲೆ ಪರಮಾತ್ಮ ನರಸಿಂಹರೂಪದಿಂದ ಇಟ್ಟ. ಹೃಹರೇ ಪ್ರಹ್ಲಾದೇ ವಾತ್ಸಲ್ಯಾತಿ ಸ್ವಯಂ ದರ್ಶಯತಿ ಸ್ವಪಾದ ಮೂಲೆ ಇತಿ ಬ್ರಹ್ಮಾದಿ ಕರಾಂಬುಜೇಭ್ಯೋ ಹರೇ ಕರಾಂಬುಜಂ ವಿಶನಷ್ಟಿ. ಬ್ರಹ್ಮದೇವರು ತಲೆ ಮೇಲೆ ಕೈ ಇಡ್ತಾರೆ, ರುದ್ರದೇವರು ಇಡ್ತಾರೆ, ಯಾರ್ಯಾರೋ ಇಡ್ತಾರೆ. ಆದರೆ ದೇವರ ತಲೆ ಮೇಲೆ ಕೈ ಇಟ್ಟ ಅಂದರೆ ಸಂಸಾರ ಬಿಡುಗಡೆ ಆಯಿತು ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಅದಕ್ಕೆ ಅಂಥ ಕೈ ಪರಮಾತ್ಮನ ಕೈ ಅಂದರೆ ಅಭಯ ಕೊಡೋದು, ಸಂಸಾರದಿಂದ ಮೋಕ್ಷ. ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭವಾಮಿ ನಚಿರಾತ್ಮಾರ್ಥ ಮಯ್ಯಾವೇಶಿತ ಚೇತಸ. ಬುಡ ದೇವತೆಗಳು ತಮಗೆ ಮೋಕ್ಷ ಕೊಡೋ ಶಕ್ತಿ ಇಲ್ಲ, ದೇವರ ಹತ್ರ ಹೋಗಿದ್ದು ಕಳಿಸ್ಕೊಡ್ತಾರೆ. ದೇವರು ಮಾತ್ರ ಅಲ್ಟಿಮೇಟ್, ಕೈ ಇಟ್ಟಾದರೆ ಮೋಕ್ಷ ಸಿಕ್ತು ಅಂತಲೇ ಅರ್ಥ. ಅಂದರೆ ತನ್ನ ಪಾದ ಮೂಲದಲ್ಲಿ, ಪಾದ ಮೂಲ ಅಂತ ಅಷ್ಟೇ, ಯಾರ ಪಾದ ಮೂಲ ಅಂತ ಆಗ್ತಿತ್ತಲ್ಲ. ತನ್ನ ಪಾದ ಮೂಲದಲ್ಲಿ ದಪ್ಪಂತ ಬಿದ್ದ ಪ್ರಹ್ಲಾದನ ತಲೆ ಮೇಲೆ ಪರಮಾತ್ಮ ಕೈ ಇಟ್ಟ. ನಮಗೂ ಅದೇ ಅರ್ಥ, ದೇವರಿಗೆ ಶರಣಾದರೆ ತಲೆ ಮೇಲೆ ಕೈ ಇಡ್ತಾರೆ ಹೊರತು ನಾನು ನಿನ್ನ ಒಂದೇನೆ ತಲೆ ಮೇಲೆ ಕೈ ಇಡೋದಿಲ್ಲ. ಗೊತ್ತಾಯ್ತಿಲ್ಲ, ನಾನು ನಿನ್ನ ತಲೆ ಕೈ ಇಡೋದು ಯಾವಾಗ ದೇವರು ಅಭಯ ಕೊಡೋದು ಯಾವಾಗ ಅಂತ ಕೇಳಿದ್ರೆ ದ್ವೈತ ಮತ ಹಿಡ್ಕೊಂಡಾಗ ತಲೆ ಮೇಲೆ ಕೈ ಇಡ್ತಾರೆ. ಇಲ್ಲದೆ ಹೋದರೆ ಗೊತ್ತಾಯ್ತಾ, ಕಾದಿನ ಒದಿತಾರೆ ಅಷ್ಟೇ ಹೊರತು ಅನ್ನಂತ ವಶಿ ಬಿಡು ಒದ್ದು ಬಿಡ್ತೇನೆ ಅಂತ ಹೇಳ್ತಾನಲ್ಲ ಪರಮಾತ್ಮ. ಪದತರ ವಿದಲಿತ ಗುರುತರ ಶಕಟಃ. ಕಾಲಿಲ್ವಂಥ ಶಕಟಾಸುರ ಅನ್ನಂತ ವಶಿಗೋದ, ತಲೆ ಮೇಲೆ ಕೈ ಇಟ್ಟಿದ್ದಕ್ಕೆ ಮೋಕ್ಷಕ್ಕೆ ಹೋದ. ತಲೆ ಮೇಲೆ ಕೈ ಇಟ್ಸ್ಕೊಳ್ಳೋ ರೀತಿ ಹೋಗ್ಬೇಕೋ, ಕಾಲಿಗೆ ವಂಚಿಕೊಳ್ಳೋ ರೀತಿ ಹೋಗ್ಬೇಕೋ ಯೋಚನೆ ಮಾಡಬೇಕು. ವಂಚಿಕೊಳ್ಳೋ ರೀತಿ ಹೋಗೋದಾದರೆ ದೇವರೇ ನಾನು ಅಂತ ಕರ್ಕೊಳ್ಳೋದು. ಸರಿ ಸರ್ವೋತ್ತಮ ಅಂದರೆ ತಲೆ ಮೇಲೆ ಕೈ ಇಡ್ತಾನೆ ಪರಮಾತ್ಮ. ಉತ್ಥಾಪ್ಯತಷ್ಟಿ. ಅದಕ್ಕೆ ಅರ್ಜುನ ಕೂಡ ಏನು ಮಾಡ್ದ, ಪಾದ ಹತ್ರ ನಿಂತ್ಕೊಂಡ, ಕೃಷ್ಣ ಸಾರಥಿಯಾಗಿ ಗೀತಾಮೃತ ಹೇಳಿಬಿಟ್ಟ, ದುರ್ಯೋಧನ ತಲೆ ಹತ್ರ ಹೋದ, ಏನಾಯ್ತು ಅಲ್ಲಿಗೆ ಕೊತ ಕೊಂದು ಹಾಕಿಬಿಟ್ಟ. ತಲೆ ಹತ್ರ ಹೋಗೋದು ಅಂದರೆ ಐಕ್ಯ ಚಿಂತನೆ, ಕಾಲ ಹತ್ರ ಕೊಡೋದು ಅಂದ್ರೇನು ದಾಸ್ಯ ಚಿಂತನೆ, ದೇಶ ದಾಸ್ಯ ಭೇದ ಎರಡೂ ಬಂದೋಯ್ತಾರೆ. ಅದು ಕೂಡೋ ಜಾಗದಲ್ಲೂ ಕೂಡ ಕಥೆ ಹೆಸರಲ್ಲಿ ತತ್ವ ಹೇಳ್ತಾ ಹೋಗ್ತಾರೆ. ತಾರ ಹತ್ರ ಕೂತ ದಾಸೋಹಂ ಅನ್ಕೊಂಡ, ತಲೆ ಹತ್ರ ಕೂತ ಈಶೋಹಂ ಅನ್ಕೊಂಡ, ಈಶೋಹಂ ಅನ್ಕೊಂಡು ಹೋಗಿಬಿಟ್ಟ, ದಾಸೋಹ ಕೂತ್ಕೊಂಡು ಉಳಿದ್ಬಿಟ್ಟ. ಇವೆಲ್ಲ ನೋಡಿ ಕಥೆಗಳಲ್ಲೇ ತತ್ವ ಇರೋದಕ್ಕೆ ಸುಲಭವಾದ ಅರ್ಥಗಳವು. ಸತತ್ಕರ ಸ್ಪರ್ಶ ಧೂತ ಅಖಿಲ ಶುಭ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ ಹೃಷ್ಯತ್ತನು ಕ್ಲಿನ್ನ ಹೃದಯಶ್ರುಲೋಚನ. ಎಷ್ಟು ಫೈ, ಒಂದಕ್ಕಿಂತ ಒಂದು ವರ್ಣರ್ಫುಲ್ ಶ್ಲೋಕಗಳವೆಲ್ಲ. ಸಹ ತತ್ಕರಸ್ಪರ್ಶ ಧೃತ ಅಖಿಲ ಅಶುಭ. ಯಾವಾಗ ದೇವರ ಕೈ ಮುಟ್ಟಿದಲ್ಲ ಎಲ್ಲ ಅಮಂಗಳ ಹೊರಟೋಯ್ತು ಪ್ರಹ್ಲಾದನೆಯಿಂದ. ದೇವರು ಸ್ಪರ್ಶವಾಗ್ತಿರಲೇ ಶಾಕ್ ಕರೆಂಟ್ ಕೊಡೋ ಪದ್ಧತಿ ಇದೆಯಲ್ಲ, ಕರೆಂಟ್ ಕೊಟ್ಟು ವಾಸಿ ಮಾಡೋದೆಲ್ಲ ರೋಗನ. ದೇವರು ಒಂದ್ಸತಿ ಮುಟ್ಟಿದ ತಕ್ಷಣ ಏನಾಯ್ತು ಅಲ್ಲಿಗೆ, ಅಶುಭ ಎಲ್ಲ ಹೊರಟೋಯ್ತು ಪ್ರಹ್ಲಾದನು. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ, ಬಿಂಬರೂಪ ದರ್ಶನವಾಯಿತು, ಪರಾತ್ಮ ದರ್ಶನ ಆಯ್ತು ಆತನಿಗೆ. ದೇವರು ತಲೆ ಮೇಲೆ ಕೈ ಇಡ್ತಿರ್ಲಿಕ್ಕೆ ಏನಾಯ್ತು ಅಲ್ಲಿಗೆ, ಬಿಂಬರೂಪ ದರ್ಶನ ಆಗೋಯ್ತು. ತತ್ಪಾದ ಪದ್ಮಂ ಹೃದಯ ನಿರ್ವ, ಇದು ಹೊರಗಿನ ನರಸಿಂಹರೂಪ ಕಂಡಿದ್ದ, ಬಿಂಬರೂಪನೇ ಕಂಡ, ವಿಶೇಷ ಅರ್ಥ. ಗೊತ್ತಾಯ್ತಾ, ದೇವರು ಕಾಣ್ತಿರ್ಲಿಕ್ಕೇನೆ ಬಿಂಬಾಪುರೋಷ ಆಯ್ತು ಆತನಿಗೆ. ಆಯ್ತು, ಈಗ ಆ ಕ್ಷಣದಲ್ಲಿ ಆಗೋಯ್ತು. ತತ್ಪಾದ ಪದ್ಮಂ ಹೃದಯ ನಿರ್ವೃತೋ ದಧೌ, ಪರಮಾತ್ಮನ ಪಾದಪದ್ಮವನ್ನು ಹೃದಯದೊಳಗೆ ಗಟ್ಟಿಯಾಗಿ ಇಟ್ಕೊಂಡ ಸಂತೋಷದಿಂದ. ಕೃಷ್ಯತ್ತನು ಮೈ ರೋಮಾಂಚನ ಆಗ್ತಾ ಇದೆ ಪ್ರಹ್ಲಾದನಿಗೆ. ಕ್ಲಿಂದ ಹೃತ, ಹೃದಯ ಕರಗೋಗಿದೆ. ಅಶ್ರಲೋಚನ, ಕಳ್ಳ ಆನಂದ ಬಾಷ್ಪ ಸುರಿತಾ ಇದೆ. ಪರಮಾತ್ಮನ ಪಾದಸ್ಪರ್ಶದಿಂದ ಆದ ಅನುಭವ ಇದಿಷ್ಟು ಕೂಡ. ಭಾಳ ರೋಗ ಇದ್ದರೆ ಡಾಕ್ಟ್ರ್ ಮುಟ್ಟಿದ್ರೆ ಏನೇನೋ ಖುಷಿಯಾಗಿಬಿಡುತ್ತೆ, ಸದ್ಯ ಮುಟ್ಟಿಬಿಟ್ಟು ವಾಸಿ ಆದಷ್ಟು ಖುಷಿ ಆಗುತ್ತೆ ಅವ್ರಿಗೆ. ದೇವರೇ ಮುಟ್ಟಿದಾಗ ಏನಾಗಬೇಕು ಆತಗೆ, ಎಲ್ಲ ಅನುಭವ ಬಂದೋಯ್ತು. ಯಾವ ಕಲ್ಪನೆ ಏನಂತ, ದೇವ್ ಪ್ರಹ್ಲಾದ ಸರ್ವಜ್ಞನ ಅಲ್ಲ. ರಿಯಾಕ್ಷನ್ ಹೇಗಿತ್ತು ಅಂದರೆ, ಇಲ್ಲ ಇಲ್ಲ ಹಾಗೇನಿಲ್ಲ. ದೇವರು ಯಾವ ರೀತಿ ಮಾಡ್ತಾರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾವಾಗಲೂ ಕೂಡ. ಗೊತ್ತಾಯ್ತಾ, ದೇವ್ರು ಎಕ್ಸ್ಪೆಕ್ಟ್, ದೇವ್ರನ್ನ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಅನುಗ್ರಹ ಮಾಡಿದ ಅಷ್ಟೇ ಮಾಡಬೇಕೇ ಹೊರತು ಯಾವ ರೀತಿ ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ. ಆ ದೇವ್ರಿಷ್ಟ ಅದು, ನಮ್ಮಿಷ್ಟ ಅಲ್ಲ. ದೇವ್ರಿಷ್ಟ ಆದ್ದರಿಂದ ಸಾಮಾನ್ಯ ಆಕಾರಣ ಅನ್ಬೋದೇ ಹೊರತು ವಿಶೇಷ ಆಕಾರಣ ದೇವ್ರದೇ ಚಾಯ್ಸ್. ಬಸ್ ಟಿಕೆಟ್ ಕೊಡೋ ಎಲ್ಲಿ ಕುಡಿಸ್ತಾರೆ ಯಾರಿಗೆ ಗೊತ್ತು, ಬಸ್ ಹತ್ತಿರಿ ನೀವೀಗ, ನೋಬಡಿ ನೋಸ್ ಹೋಗ್ತಾನೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತು. ಅಲ್ಲೇ ರಿಸರ್ವ್ ಆಗಿದ್ರು ಕೂಡ ಕೊನೆ ಮೂಮೆಂಟ್ ಕ್ಯಾನ್ಸಲ್ ಆಗ್ಬೋದು. ಯಾರೋ ಕೂತಿರ್ತಾರೆ, ನಿಮಗೆ ಜೋರು ಇರ್ತಾನೆ, ಎಬ್ಸ್ಲಕ್ಕಾಗದೆ ನೀನೇ ಕೊಡಬಾರೆ ಅಂತ ಹೋಗ್ಬಿಡ್ಬೋದು. ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಯಾವುದೂ ಅಲ್ಲ ಜಗತ್ತಿನೊಳಗೆ. ಬಡಿಸ್ಕೊಂಡಿರ್ತಾನೆ, ಊಟ ಮಾಡೋದು ಗ್ಯಾರಂಟಿ ಇಲ್ಲ. ಗೊತ್ತಾಯ್ತಾ, ಇನ್ನು ಕೂಡ್ತಿರ್ತಾನೆ, ಫೋನ್ ಬರುತ್ತೆ ಅಂತ ಹೋಗ್ಬಿಡ್ಬೇಕಾಯ್ತು, ಏನು ಮಾಡೋಕ್ಕಾಗತ್ತೆ. ಅಥವಾ ವಾಂತಿ ಆಗುತ್ತೆ, ಇದು ಮಾಡ್ಕೊಂಡ್ಬಿಡ್ತಾನೆ. ಯಾವುದು ಗ್ಯಾರಂಟಿ ಇಲ್ಲ ಜೀವನ ಲೈಫ್ನೊಳಗೆ. ಹೌದು ಅಲ್ಲ, ಪ್ರತ್ಯಕ್ಷ ನೋಡಿ ಉಪಯೋಗ ಇಲ್ಲ ಹೇಳಿಲ್ಲ. ಪ್ರತ್ಯಕ್ಷ ನೋಡಿದ್ರೆ ಮೋಕ್ಷ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲಿಂದ ನೋಡ್ಬೇಕಾದ್ರೆ ಬಿಂಬರೂಪ ದರ್ಶನ ಆದರೆ ಮಾತ್ರ ಮೋಕ್ಷ ಸಿಗೋದು. ಅದಕ್ಕೆ ಪದ ಒಳ್ಳೆ ಪದ ಅದು, ಸತ್ಯ ಸಪದ್ಯ ಅಭಿವ್ಯಕ್ತ ಪರಾತ್ಮ ದರ್ಶನ. ಆ ಕ್ಷಣದಲ್ಲೇ ಆತನ ಪರಾತ್ಮ ದರ್ಶನ ದರ್ಶನ ಆಯ್ತು. ಆತ್ಮ ಬಿಂಬರೂಪ, ಆತ್ಮ ಅಂದರೆ ಬಿಂಬರೂಪ ಅಂತ ಅರ್ಥ. ಗೊತ್ತಾಯ್ತಾ, ಬೆಸ್ಟ್ ಮೋಕ್ಷ ಅಲ್ಲ ಅಪರೋಕ್ಷ ಆಯ್ತು. ಈಗ ಪ್ರಾರಬ್ಧ ಇರ್ತದೆ, ಪ್ರಾರಬ್ಧ ಕಳೆಯವರಿಗೆ ಮೋಕ್ಷ ಇಲ್ಲ. ಯಾರಿಗೆ? ಇಲ್ಲಿ ನರಸಿಂಹ ಅಂತ ಹೇಳ್ತಿದ್ದಾರೆ, ಬಹಿರ್ಗ್ರಹ ಯಾಕೆ ಚೇಂಜ್ ಮಾಡಿದೆ ನೀವು? ಮತ್ತೆ ಬೇರೆ ಹೇಳಿಲ್ಲ ಅಂದ್ರೆ ಅದೇ ಅಂತ ಅರ್ಥ. ಬೇರೆ ಹೇಳಿದ್ರೆ ಸರಿ ಇಲ್ಲ, ಹೇಳ್ತೀನಿ ಕೇಳಿ. ಪಂಚಮಸ್ಕಂದಲ್ಲಿ ಬಂದಿದೆ ಪ್ರಹ್ಲಾದ ಇದ್ದಾನೆ, ಹರಿವರ್ಷ ಕಂಡು ಏನು ಮಾಡ್ತಿದ್ದಾನೆ, ನರಸಿಂಹದೇವರು ಸ್ತೋತ್ರ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಟ್ಯಾಲಿ ಆಯ್ತು. ಅದು ಹೈಗ್ರೀವತ್ತು ಎಲ್ಲಿ ಅಂತಂದ್ರಿ? ಎಲ್ಲಿದೆ? ರಾಯರು ಹೇಳಿದ್ದನ್ನು ವಾಕ್ಯನ ಅಲ್ಲೇ ಹೇಳಬೇಕು ಅಂತ ಅರ್ಥ ಇಲ್ಲ. ಪ್ರಸಂಗಕ್ಕೆ ತಕ್ಕಂತ ಬೆಂಬರೂಪ ಅಂತ ಹೇಳಿದಾರೆ. ಅಲ್ಲಿ ಪ್ರಸಂಗ ಬಂತು ಅಂತ ಹಯ ಸ್ತೋತ್ರ ಅಂತ ಹೇಳಿದಾರೆ ಅಷ್ಟೇ. ಆ ಪದನ ಯಾವುದಕ್ಕೆ ತಗೋಬಾರ್ದು ನಾವು ಅದನ್ನು ಎಲ್ಲ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ಇವಾಗ ಪ್ರಹ್ಲಾದ್ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿರೋದು ಇಲ್ಲಿ, ಅಲ್ಲಿ ಪ್ರಸಂಗ ವಶ ಅಂತ ಹೇಳಿರೋದು ಅಲ್ಲಿ. ಇದು ಡೈರೆಕ್ಟ್ ಆದರೆ ನಿಮಗೆ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಅದಲ್ಲ. ಅಸ್ತೌಷಿ ಥರಿಮೆ ಏಕಾಗ್ರತೆ ಅಲ್ಲೂ ಕೂಡ ಬಿಂಬರೂಪ ಹೇಳಿದ್ದೀವಿ ಅಂತ ಯಾರು ಹೇಳಿದ್ರಲ್ಲಿ? ರಾಯರ ಹೈಗ್ರೀವ ಸಾಕ್ಷಿ ಅಂತ ಅಷ್ಟೇ ಹೇಳಿದ್ರೆ ಹೊರತು ಬಿಂಬರೂಪ ಆದ ಅಂತ ಏನು ಹೇಳಿಲ್ಲ. ಮತ್ತು ರಾಮರಾಮ ಅಂದ್ಬಿಟ್ಟು ಬಿಂಬರೂಪ ಆದ ಅಂತ ಕೇಳ್ಬೋ ಯಾರನ್ನಾರ ನಾವೀಗ? ಇಲ್ಲ, ಯಾವುದೇ ಇಷ್ಟಪಟ್ಟು ಸ್ಮರಣೆ ಮಾಡ್ಬೋದು. ಒಂದು ಮಾತು ಹೇಳಿದ್ದಾರೆ, ಬಿಡೀ ದಿವಸದೊಳಗೆ ಯಾವ ಕಾಲಕ್ಕೆ ಯಾವ ರೂಪ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಬಿಂಬರೂಪ ಸ್ಮರಣೆ ಯಾವಾಗ ಮಾಡಬೇಕು? ಧ್ಯಾನಕ್ಕೆ ಕೂತಾಗ. ಧ್ಯಾನಕ್ಕೆ ಕೂತಾಗ ಅರ್ಪಣೆ ಆದ ಕಾಡಿ ಬಿಂಬರೂಪ ಸ್ಮರಣೆ. ಕೆಲವು ಕೆಲಸ ಮಾಡಬೇಕಾದ್ರೆ ಆಯಾ ರೂಪಗಳನ್ನೇ ಹೇಳಬೇಕು. ಗೊತ್ತಾಯ್ತಾ? ಪ್ರಾತರ್ ನಾರಾಯಣಂ ಸ್ಮೃತ್ವ ಹರೇ ನಾರಾಯಣ ಎಂದು ಹೇಳು ದಾಸರು ಹಾಗೆ ಬರೆದಿದ್ದಾರೆ. ಪಂಚರಾತ್ರಿ ಹೇಳಿದ್ರು ಬೆಳಗ್ಗೆ ನಾರಾಯಣ ಸ್ಮರಣೆ ಮಾಡ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ದಾಸರು ಅದೇ ಮಾತು ಬರೀತಾರೆ, ಹರೇ ನಾರಾಯಣ ಎಂದು ಹೇಳು. ಅದು ಆಕ ನಾರಾಯಣ ಅಂತಲೇ ಹೇಳಬೇಕು. ನಮ್ಮ ಬಿಂಬರೂಪ ಯಾವುದೇ ಆಗಿದ್ದರೂ ಕೂಡ ಅದನ್ನು ಹೇಳಾಗಿಲ್ಲ. ಅರ್ಥ ಆಯ್ತಾ? ಅಸ್ತೌಷಿ ಥರಿಮೆ ಏಕಾಗ್ರ ಮನಸ ಸುಸಮಾಹಿತ. ತೀರ್ಥ ತಗೊಳ್ಬೇಕಾದ್ರೆ ಆ ಬಿಂಬರೂಪ ಎಲ್ಲ ಹೇಳಬೇಕಾದ್ತು. ಪರಶುರಾಮ ರಾಮ ಹೈಗ್ರಿ ಆ ರೂಪನೇ ಹೇಳಬೇಕು. ಗೊತ್ತಾಯ್ತಾ? ಮಧ್ಯೆ ಮಧ್ಯೆ ಭೋಜನ ಕಾಲಕ್ಕೆ ಗೋವಿಂದ ನಾಮಸ್ಮರಣೆ ಮಾಡಬೇಕು. ಕೆಲವು ಕಾರ್ಯಗಳು ವಿಹಿತ ಮಾಡಿಬಿಟ್ಟಿದ್ದಾರೆ, ಬೇರೆ ಹೇಳಾಗಿಲ್ಲ. ಅಸ್ತೌಷಿ ಥರಿಮೇಕಾಗ್ರ ಮನಸ ಸುಸಮಾಹಿತ ಪ್ರೇಮಗದ್ಗದಯಾ ವಾಚ ಸನ್ಯಸ್ತ ಹೃದಯ ಕ್ಷಣ. ಅಸ್ತೌಷಿ ಹರಿಂ ಏಕಾಗ್ರ ಮನಸ, ಏಕಾಗ್ರ ಮನಸ್ಸರಿಂದ ಹರಿಯಮ್ಮನ ನರಹರಿಂ ಅಸ್ತೌಷಿ ಸುಸಮಾಹಿತ ಒಳ್ಳೆ ಏಕಾಗ್ರತೆಯಿಂದ ಮನಸ್ಸನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಎಲ್ಲ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಹೇಳ್ತಾ ಇದ್ದ. ಪ್ರೇಮ ಗದ್ಗದ ಯಾವಾಚ ಪ್ರೇಮದಿಂದಾಗಿ ಭಕ್ತಿಯಿಂದ ಮಾತು ತೊಲ್ತಾ ಇದೆ. ತನ್ಯಸ್ತ ಹೃದಯ ಕ್ಷಣ, ಹೃದಯದಲ್ಲೂ ಆತ್ನೆ ಕಣ್ಣಲ್ಲೂ ಆತ್ನೆ. ಹೃದಯದಲ್ಲಿ ಬಿಂಬರೂಪ, ಕಣ್ಣಲ್ಲಿ ಈ ರೂಪ. ಗೊತ್ತಾಯ್ತಾ? ಹೃದಯದಲ್ಲಿ ಕಾಣಬೇಕಾದ್ರೆ ಏನಾಗಿರ್ಬೇಕದು? ಬಿಂಬರೂಪನೇ ಆಗಿರ್ಬೇಕು. ಹೊರಗೆ ಕಾಣ ರೂಪ ಏನದು? ನರಸಿಂಹ ರೂಪ ನೋಡ್ತಾ ಇದ್ದಾರೆ. ಎರಡೂ ಒಂದಾಗೋದು ಯೋಚನೆ ಇಲ್ಲ, ಬೇರೆ ಆಗಬಾರ್ದು ಅಂತಿಲ್ಲ. ಒಂದಾದರೆ ಇನ್ನೂ ಶ್ರೇಷ್ಠ. ಪ್ರಹ್ಲಾದ ಹೂವಾಜ್ ಇಲ್ಲಿಂದ ಸ್ತೋತ್ರ ಶುರು ಮಾಡ್ತಾರೆ. ಪ್ರಹ್ಲಾದನ ಪ್ರತಿ ಮಾತಿನಲ್ಲೂ ಕೂಡ ಎಷ್ಟು ಎಲಿವೇಟ್ ಆಗಿತ್ತು ಪ್ರಹ್ಲಾದ ಅನ್ನೋದಕ್ಕೆ ಸಾಕ್ಷಿ. ಅದು ಸುಮ್ಮನೆ ಸ್ತೋತ್ರ ಅಲ್ಲ, ಅದು ಪ್ರಹ್ಲಾದನ ಯೋಗ್ಯತೆ, ದೇವರ ಸರ್ವೋತ್ತಮತ್ವ ಎಲ್ಲ ಹೇಳ್ತಕ್ಕಂಥ ಮಾತುಗಳು. ಬ್ರಹ್ಮಾದಯ ಸುರಗಣಾಹ ಮುನಯೋತ್ರ ಸಿದ್ಧಾಹ ಸದ್ವೈರ್ಗತಾನ ಮತಯೋ ವಜಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟು ಮರ್ಹತಿ ಸಮೇ ಹರಿರುಗ್ರ ಜಾತೇಹೇ. ಅದಿರಲಿ, ನಾಳೆಯಿಂದ ಪ್ರಹ್ಲಾದ ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಪ್ರಹ್ಲಾದನ ಮಾಡಿದ ಸ್ತೋತ್ರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.